ಈ ಕ್ಯಾಂಪ್ಗಳು ಮಾಡಿದ್ರೆ ಹೇಗೋ ಈ ಪಾಠ ಪ್ರವಚನಗಳೆಲ್ಲ ಆ ಕಣ್ಣು ಕೊಡತಕ್ಕಂಥ ವ್ಯವಸ್ಥೆ ಅಂತ ಕರೆದಿದ್ದಾರೆ. ಈವನ್ ಲೋಕದೃಷ್ಟಿಯಲ್ಲೂ ಕೂಡ ಶಬ್ದವನ್ನ ಜ್ಯೋತಿ ಅಂತಾನೆ ಕರೆದಿರು. ಶಬ್ದವೇ ನಿಜವಾದ ಕಣ್ಣು. ಇವತ್ತು ಭಾಷೆ ಬರೆದಿದ್ದವನಿಗೆ ಎಷ್ಟು ಗೊಂದಲ ಆಗುತ್ತೆ ಬೇರೆ ಕಡೆ ಹೋಗಿ ನೋಡಿ. ನಮ್ಮ ಭಾಷೆ ಎಲ್ಲದ ಸ್ಥಳಕ್ಕೆ ಹೊರಟು ಬಿಟ್ರೆ ಅಡ್ಡುಗೋಡ ಏನೇನೋ ಕಮ್ಯುನಿಕೇಶನ್ ಮಾಡಲಿಕ್ಕೆ ಆಗೋದಿಲ್ಲ. ಟೋಟಲಿ ಏನು ಡಾರ್ಕ್ ಅಂತೇವಲ್ಲ ಹಾಗಾಗಿ ಬಿಡುತ್ತಾರೆ. ಆ ಥರ ಯಾವುದು ಬೇರೆ ಭಾಷೆಯಲ್ಲಿ ಲೆಟರ್ ಬರುತ್ತೆ ಏನು ಅಡ್ಡುಗೋಡ ಏನು ಗೊತ್ತಾಗೋದೇ ಇಲ್ಲ. ಅದು ಗೊತ್ತಾದರೆ ಆಗ ಎಷ್ಟು ಬದಲಾವಣೆ ಇದೆ ಗೊತ್ತಾಗದೆ ಏನು ಗೊತ್ತಾಗೋದಿಲ್ಲ. ಆ ಹಿನ್ನೆಲೆಯಲ್ಲಿ ಶಬ್ದಕ್ಕಿರೋ ಮ್ಯಾಜಿಕ್ ಅದು ಒಂದು. ಮತ್ತು ಓದು ವಯಸ್ಸೋದೇ ಇರುತ್ತೆ, 4 ವರ್ಷ ಹೆಚ್ಚು 2 ವರ್ಷ ಹೆಚ್ಚು ಓದಿರ್ತಾನೆ, ಎಷ್ಟು ದೊಡ್ಡ ಕೆಲಸಕ್ಕೆ ಹೋಗಿಬಿಡ್ತಾನೆ. ಆ ಜ್ಞಾನ ಎಷ್ಟು ಶಕ್ತಿಯನ್ನು ಕೊಡ್ತಾ ಇದೆ. ಆ ಲೌಕಿಕ ವಿದ್ಯೆಯ ಅಧ್ಯಯನವೇ ಈ ಹೊಸ ಪ್ರಪಂಚವನ್ನು ತೋರಿಸಿ. ಡಾಕ್ಟರ್ ಕಣ್ಣು ಬೇರೆ ಅಂತ ಹೇಳ್ತೇವರು, ವೈದ್ಯನ ಕಣ್ಣೇ ಬೇರೆ. ಅವನ ಆ ವೈದ್ಯಕೀಯ ಶಾಸ್ತ್ರದ ದೃಷ್ಟಿಯಿಂದ ನೋಡ್ತಾನಾದ್ರಿಂದ ಸಾಮಾನ್ಯರಿಗೆ ಕಾಣದೇ ಇದ್ದ ವಂಶ ಅವನಿಗೆ ಕಾಣದು. ಅದೇ ರೀತಿ ಬಿಲ್ಡಿಂಗ್ ಅನ್ನು ನೋಡ್ತಾರೆ, ಇಂಜಿನಿಯರ್ ನೋಡೋ ರೀತಿನೇ ಬೇರೆ, ಸಮಾಜ ನೋಡೋ ರೀತಿನೇ ಬೇರೆ. ಅವನಿಗೆ ಓದಿನ ಹಿನ್ನೆಲೆಯಲ್ಲಿ ಹೊಸ ದೃಷ್ಟಿ ಇದೆ. ಓದಿನ ಹಿನ್ನೆಲೆಯಲ್ಲಿ ಬಿಲ್ಡಿಂಗ್ ಆಕಾರ ಅಷ್ಟೇ ನೋಡಿ ಪೇಂಟ್ ಗಿಂಟ್ ನೋಡಿ ಚೆನ್ನಾಗಿದೆ ಅಂತ ಹೇಳ್ಬಿಡ್ತೇವೆ ಅಷ್ಟೇ. ಪೇಂಟ್ ಗಿಂಟ್ ನೋಡ್ತಾರೆ ಭಾರಿ ಚೆನ್ನಾಗಿದೆ ಬಿಲ್ಡಿಂಗ್ ಅಂತ ಹೇಳ್ತಾರೆ. ಆದ್ರೆ ಅವನು ಹಾಗೆ ನೋಡಿ ಪೇಂಟ್ ನೋಡೋದಿಲ್ಲ ಅವನು, ಅದ್ರ ನೇಚರ್ ಆಫ್ ಕನ್ಸ್ಟ್ರಕ್ಷನ್ ನೋಡ್ತಾನೆ, ಫೌಂಡೇಶನ್ ಕೇಳ್ತಾನೆ, ಅದಕ್ಕೆ ಪ್ಲಾನ್ ಕೊಡಿ ಅಂತ ಕೇಳ್ತಾನೆ, ಅದನ್ನ ನೋಡಿ ಬೆಲೆ ತೀರ್ಮಾನ ಮಾಡ್ತಾನೆ. ಅದೇ ಅಂದ್ರೆ ಹೊರಗಿನ ಕಣ್ಣಿಗೂ ಒಳಗಿನ ಕಣ್ಣಿಗೆ ಎಷ್ಟು ವ್ಯತ್ಯಾಸ ಇದೆ. ಅದೇ ದೃಷ್ಟಿಯಲ್ಲಿ ಇವತ್ತು ಶಾಸ್ತ್ರಜ್ಞನಾಗಿ ಲೋಕದಲ್ಲೇ ಮನುಷ್ಯ ಎಚ್ಚರ ವಹಿಸಬೇಕಾದ್ರೆ ದೇವ್ರ ಬಗ್ಗೆ ಮಾತ್ರ ಕಣ್ಣು ಮುಚ್ಚಿಕೊಂಡು ಇಲ್ಲ ಅಂತ ಹೇಳ್ತಾನೆ. ಎಷ್ಟು ಮೂರ್ಖ ಅವರು. ಅವರಿಗೆ ಇನ್ನೊಂದು ಜನ ಮೂರ್ಖರಿದ್ದಾರೆ, ದೇವರಿಲ್ಲ ಅಂತ ಹೇಳೋ ಗುಂಪು ಒಂದು ಒಂದು ಮೂರ್ಖರವರು, ಸುಮ್ಮನೆ ದೇವರಿದ್ದಾರೆ ಅಂತ ಒಪ್ಪಿಕೊಳ್ಳೋ ಇನ್ನೊಂದು ಮೂರ್ಖರು ಅಷ್ಟೇ. ಅವರು ಮೂರ್ಖರನ್ನೇ. ಯಾಕಂದ್ರೆ ದೇವ್ರ ಬಗ್ಗೆ ಏನು ಹೇಳಿದ್ರೆ ಸುಮ್ಮನೆ ಒಪ್ಪಿ ಅಂದ್ರೆ ಅದು ಇನ್ನೊಂದು ತಡ್ತಾನೆ. ಆದ್ರಿಂದ ಕಾಲಕಾಲಕ್ಕೆ ದೇವರ ಬಗ್ಗೆ ಸತತವಾಗಿ ವಿಷಯ ತಿಳಿಸ್ತಾನೆ ಇರಬೇಕು. ಆ ತಿಳಿಸ್ಲಿಕ್ಕೆ ಎಷ್ಟು ಪಠ್ಯಪುಸ್ತಕಗಳು ಉಂಟು, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ, ಮಹಾಭಾರತ, ಪಂಚರಾತ್ರ, ಮೂಲ ರಾಮಾಯಣ, ಅಷ್ಟು ಎಷ್ಟು ವೈವಿಧ್ಯ ಉಂಟು ಅದರೊಳಗೆ ಹೇಳಬೇಕು. ಎಂತೆಂಥ ಅದ್ಭುತ ಕಥೆಗಳು ಉಂಟು, ಎಷ್ಟು ಶ್ರೇಷ್ಠವಾದ ಇತಿಹಾಸಗಳು ಉಂಟು, ಎಷ್ಟು ಶ್ರೇಷ್ಠವಾದ ಉಪದೇಶ ಭಾಗಗಳಿದೆ, ಎಲ್ಲ ವೈವಿಧ್ಯ ಇದೆ. ಭಾಷೆ, ಶ್ಲೋಕಗಳ ಸೌಂದರ್ಯ, ಶಬ್ದಗಳ ಮಾಧುರ್ಯ, ಅರ್ಥಗಳ ವೈಶಾಲ್ಯ, ವಿಚಿತ್ರ ಚಿತ್ರ ವಿಚಿತ್ರವಾದ ವಿವರಣೆಗಳು, ಅವನ್ನೆಲ್ಲ ನೋಡ್ತಾ ಹೋದರೆ ದೇವರ ಬಗ್ಗೆ ನಾವು ಎಷ್ಟು ಹೊಸ ಹೊಸ ವಿಷಯಗಳನ್ನು ತಿಳ್ಕೊಳ್ಳೋಕೆ ಸಾಧ್ಯ ಇದೆ. ಆ ಪ್ರಪಂಚ ಇವತ್ತು ಪೂರ್ತಿ ಮುಚ್ಚಿಟ್ಟಾಗ ಬರೀ ಭಕ್ತಿ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಮಾಡಿದ್ರೆ ಆಷಾಢಭೂತಿತನ ಅಷ್ಟೇ. ಅದು ಒಂದು ದೇವರ ಬಗ್ಗೆ ಶಾಸ್ತ್ರಜ್ಞಾನ ಇಲ್ಲದೆ ಭಕ್ತಿ ಮಾಡ್ತಾನೆ ಅಂದ್ರೆ ಅವನೊಂಥರ ಉದರ ವೈರಾಗ್ಯ ಇದ್ದಾಗ ಲೆಕ್ಕ ಅಷ್ಟೇ. ಅದು ಮೂಢ ನಂಬಿಕೆ, ಏನು ಪ್ರಯೋಜನಕ್ಕೆ ಬರೋದಿಲ್ಲ. ನಿಜವಾದ ಎಜುಕೇಶನ್ ಕೊಡಬೇಕು ಅಂದ್ರೆ ಆ ರೀತಿ ಕೊಡಬೇಕು. ಆ ಪರಮಾತ್ಮ ಅದಕ್ಕೆ ಹೇಳ್ತಾನೆ, ಬರೀ ಕಣ್ಣಿಗೆ ಕಾಣೋದಿಲ್ಲ. ಆ ಮಾತು ಮಾರ್ಮಿಕವಾದ ಮಾತು. ಶಾಸ್ತ್ರದ ಕಣ್ಣು ಒಂದು ಸ್ಟೇಜ್, ಅಪರೋಕ್ಷ ಜ್ಞಾನದ ಕಣ್ಣು ಇನ್ನೊಂದು ಸ್ಟೇಜ್. ಆ ಎರಡನ್ನ ಕೊಡೋದು ಮತ್ತೆ ಪರಮಾತ್ಮನೇ ಕೊಡಬೇಕಷ್ಟೇ. ದೇವರ ಗುರುಗಳಲ್ಲಿದ್ದು ಉಪದೇಶ ಮಾಡಿಸೋನು ಅವನೇ, ದಿವ್ಯ ನೇತ್ರವನ್ನು ಕೊಟ್ಟು ತೋರಿಸೋದು ಅವನೇನೆ. ಆದ್ದರಿಂದ ಪಶ್ಯಮೇ ಯೋಗಮೈಶ್ವರಂ, ನನ್ನ ಈಶ್ವರ ಸಾಮರ್ಥ್ಯವನ್ನು ನೋಡು ಅಂತ ಹೇಳಿ ತೋರಿಸ್ತಾ ಇದ್ದಾನೆ. ಆ ಕ್ಷಣಕ್ಕೆ ತೋರಿಸ್ತಾನೆ ಮಹಾಯೋಗೇಶ್ವರ ಹರಿಹಿ. ಪರಮಾತ್ಮ ಎಷ್ಟು ಸಮರ್ಥ ಮಹಾಯೋಗೇಶ್ವರ ಅಂತ ವಿಶಿಷ್ಟ ರೂಪವನ್ನು ಆ ಕ್ಷಣದಲ್ಲಿ ತೋರಿಸ್ತಾನೆ. ಅನೇಕ ವಕ್ರ ನಯನಂ, ಅನೇಕ ಅದ್ಭುತ ದರ್ಶನಂ, ಅನೇಕ ವಕ್ರ ನಯನ, ಎಷ್ಟು ಮುಖಗಳು ಎಷ್ಟು ಕಣ್ಣುಗಳು. ಅನೇಕ ಶಬ್ದಕ್ಕೆ ಎರಡು ಮೂರು ಲಿಟ್ರಲ್ ತಗೊಂಡ್ರೆ ಒಂದೇ ಒಂದ್ ಅಂತ ಅಷ್ಟೇ ಅರ್ಥ. ಅನೇಕ ಶಬ್ದಕ್ಕೆ ಒಂದಲ್ಲ ಅಂತ ಅಷ್ಟೇ ಅರ್ಥ. ಇಲ್ಲಿ ಅದಕ್ಕೆ ಅನಂತಾನಂತ ಅಂತ ಅರ್ಥ. ಅನಂತಾನಂತ ಅನೇಕ ವಕ್ರ ನಯನಂ, ಅನಂತಾನಂತ ಮುಖಗಳು, ಅನಂತಾನಂತ ಕಣ್ಣುಗಳು. ಮೊದಲೇ ಹೇಳಿದಂತೆ ಪುರುಷ ಸೂಕ್ತಕ್ಕೂ ಇದಕ್ಕೂ ಮ್ಯಾಚ್ ಆಗುತ್ತೆ. ಪುರುಷ ಸೂಕ್ತದಲ್ಲಿ ಯಾವ ದೇವರ ಚಿತ್ರವನ್ನು ಕೊಟ್ಟಿದ್ದಾರೆ ಅಂತ ದೇವರ ರೂಪವನ್ನು ಇಲ್ಲಿ ನಾವು ಕಾಣ್ತಾ ಇದ್ದೆ. ಪುರುಷ ಸೂಕ್ತ ಪ್ರತಿಪಾದ್ಯನಾದಂತಹ ವ್ಯಕ್ತಿ ಸಾಕ್ಷಾತ್ ನಾರಾಯಣ ಅಂತ ಕನ್ಫರ್ಮ್ ಆಗುತ್ತೆ. ಇನ್ನು ಬೇರೆ ಯಾವ ದೇವತೆಗಳು ವಿಶ್ವರೂಪದ ಕಾನ್ಸೆಪ್ಟ್ ಇಲ್ಲ. ವಿಶ್ವರೂಪದ ಕಾನ್ಸೆಪ್ಟ್ ಇರೋದು ಕೇವಲ ಸರ್ವೋತ್ತಮನಾದ ಶ್ರೀಹರಿಗೆ, ಅನಂತರ ವಾಯುದೇವರಿಗೆ ಉಂಟು ಜೀವೋತ್ತಮರಿಗೆ. ಅದನ್ನು ರಾಮಾಯಣದಲ್ಲಿ ಅವು ವಿಶ್ವರೂಪವನ್ನು ತೋರಿಸಿದ್ದನ್ನ ಭೀಮಸೇನೆಗೆ ವಿಶ್ವರೂಪ ತೋರಿಸಿದ ಪ್ರಸಂಗದಲ್ಲಿ ಆ ವಿವರಣೆಯನ್ನು ಕಾಣುತ್ತೇವೆ. ಇನ್ನೆಲ್ಲೂ ವಿಶ್ವರೂಪದ ಪರಿಜ್ಞಾನ ಇಲ್ಲ, ಆ ಪರಿಕಲ್ಪನೆಯೇ ಇಲ್ಲ. ಕೃಷ್ಣನ ಬಗ್ಗೆ ಆ ಮಾತನ್ನು ಹೇಳುತ್ತಾರೆ, ಅದನ್ನೆಲ್ಲ ತೋರಿಸ್ತಾ ಇದ್ದಾರೆ. ದಿವ್ಯ ಮಾಲ್ಯಾಂಬರಧರಂ, ದಿವ್ಯ ಗಂಧಾನುಲೇಪನಂ, ಮಾಲ್ಯ ಗಂಧ ಪ್ರತಿಯೊಂದು ಕೂಡ ದಿವ್ಯ ದಿವ್ಯ ದಿವ್ಯ. ಭಗವಂತನಿಗೆ ಅರ್ಪಿಸಿದಾಗ ಪವಿತ್ರವಾಗೋದಾದ್ರೆ ಇನ್ನು ಭಗವಂತನೇ ಹಾಕೊಂಡಿದ್ದ ಹೇಗಿರಬೇಕದು? ದೇವರಿಗೆ ಅರ್ಪಿಸಿದ ಹಾರನೇ ಪವಿತ್ರ, ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ. ಆಮೇಲೆ ಅದಕ್ಕೆ ಮೊದಲು ಅದಕ್ಕೆ ಎಷ್ಟು ಬೆಲೆ ಹೇಳಿಬಿಡಬಹುದು, ಆಮೇಲೆ ಪ್ರಸಾದ ಅಷ್ಟೇ, ಏನು ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಪರಮಾತ್ಮ ಕೊರಳು ಸದಾ ಇರತಕ್ಕಂಥ ಮಾಲೆಗಳು, ಸದಾ ಇರತಕ್ಕಂಥ ಗಂಧ, ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ದಿವಿ ಸೂರ್ಯ ಸಹಸ್ರಸ್ಯ ಭವೇ ದ್ವಿಗಪದುತ್ಥಿತ ಯದಿ ಭಾ ಸದೃಶಿ ಸಾಸ್ಯಾತ್ ಭಾಸಸ್ತಸ್ಯ ಮಹಾತ್ಮನಃ. ಸಾವಿರಾರು ಸೂರ್ಯರುಗಳು, ಅನಂತಾನಂತ ಸೂರ್ಯರುಗಳು ಒಂದೇ ಕಾಲಕ್ಕೆ ಆಕಾಶದಲ್ಲಿ ಮೂಡಿದರೆ ಎಂಥ ಒಂದು ಬೆಳಕು ಕಾಣಬೇಕು, ಅಂಥ ತೇಜಸ್ಸನ್ನು ಕಾಣ್ತಾ ಇದ್ದ. ಯದಿ ಭಾ ಸದೃಶಿ ಸಾಸ್ಯಾತ್ ಭಾಸಸ್ತಸ್ಯ ಮಹಾತ್ಮನಃ ಅಂತ ಕಾಂತಿಗೆ ಸದೃಶವಾದ ಕಾಂತಿಯ ರೂಪವನ್ನು ತೋರಿಸ್ತಾನೆ. ಇದು ದೇವರ ಚಿತ್ರದಲ್ಲಿ ನಾವು ಬೆಳಕಿನ ರಾಶಿಯನ್ನು ಕಾಣಬೇಕು ಮೊದಲು. ಬೆಳಕಿನ ರಾಶಿಯನ್ನು ಕಣ್ಣು ಮುಚ್ಚಿಕೊಂಡಾಗ ಏನು ಕಾಣುತ್ತೆ, ಡಾರ್ಕ್ ಕಂಡ್ರೆ ಏನು ದೇವರು ಕಾಣುತ್ತಾನೆ ಅವನು, ಅದು ಕಣ್ಣು ತೆಗೆಯದೆ ವಾಸಿ ಸ್ವಲ್ಪ. ಅದಕ್ಕಿಂತ ಜಾತಕ್ಕೆ ಶ್ರವಣ ಮನನ ಮಾಡಿ ಕಣ್ಣು ಮುಚ್ಚಿದ್ರೆ ಅದು ಧ್ಯಾನ ಅಂತ ಕರೀತಾರೆ. ಸುಮ್ಮನೆ ಕಣ್ಣು ಮುಚ್ಚಿದ್ರೆ ಎಲ್ಲ ಟೋಟಲಿ ಡಾರ್ಕ್, ಅದು ಏನು ಪ್ರಯೋಜನ ಇಲ್ಲ. ಇವತ್ತು ಪರದೆಯಲ್ಲಿ ಫಿಲ್ಮ್ ತೋರಿಸ್ತಾ ಇರ್ತಾರೆ, ಲೈಟ್ ಹಾಕಿದ್ರೆ ನೋಡ್ತಾನೆ, ಅಲ್ಲಿ ಹೋದ ತಕ್ಷಣ ಈಗ ನೋಡ್ಕೊಳ್ಳಕ್ಕಾಗೋದಿಲ್ಲ, ಆ ಕ್ಷಣದಲ್ಲೇ ಲೈಟ್ ಹಾಕಿ ಅಂತಾನೆ ಇಮಿಡಿಯೇಟ್ ಆಗಿ. ಬರೀ ಸ್ಕ್ರೀನ್ ನೋಡ್ಲಿಕ್ಕಾಗೋದಿಲ್ಲ, ಬರೀ ಕಣ್ಣು ಮುಚ್ಚೋ ಧ್ಯಾನ ಮಾಡಿದ 25 ರೂಪಾಯಿ ಧ್ಯಾನ 50 ರೂಪಾಯಿ ಧ್ಯಾನಗಳೆಲ್ಲ ಬರೀ ಸ್ಕ್ರೀನ್ ತೋರಿಸಿ ಕಳಿಸಿದ್ರೆ ಹಾಗೋ ಹಾಕಿ ತೋರಿಸು, ಬರೀ ಸ್ಕ್ರೀನ್ ನೋಡಿ ಕಳಿಸಿಬಿಡೋದು ಅಷ್ಟೆ. ಸ್ಕ್ರೀನಿ ಪೇಂಟ್ ಹೊಡಿಯೋದು ಗಲ ಟಿ ವಿ ಅಂತೇಳಿ ಸ್ಕ್ರೀನಿ ಪೇಂಟ್ ಹೊಡೆದ್ಬಿಟ್ರೆ ಆಗತ್ತಾ ಅಲ್ಲ. ಇವತ್ತು ಅದರಲ್ಲಿ ಚಿತ್ರ ಮೂಡಬೇಕು. ಆ ಚಿತ್ರ ಮೂಡತಕ್ಕಂತ ಕಲ್ಪನೆ ಬರೋದು ಯಾವಾಗ, ಕಣ್ಣು ಮುಚ್ಚಿದ್ರೆ ಧ್ಯಾನ ಮಾಡೋದು ಯಾವಾಗ, ವಿಶ್ವರೂಪದ ಪರಿಕಲ್ಪ ಸಣ್ಣ ನಮ್ಮ ತಲೆಯಲ್ಲಿ ಕೂತಿದ್ರೆ ಮೊದಲು ಕಾಣಬೇಕಾದದ್ದು ಅಪಾರವಾದ ಬೆಳಕನ್ನು ಕಾಣಬೇಕು. ಇತಿಮಿತಿಗಳ ಬೆಳಕಿನ ರಾಶಿಯನ್ನು ನಾವು ಚಿಂತಿಸಿದಾಗ ಮಾತ್ರ ದೇವರಾಗೋದು. ಅದಕ್ಕೆ ಜ್ಯೋತಿಸಿದಂತೇವರು, ಅದಕ್ಕೆ ಪರಂಜ್ಯೋತಿ ಅಂತ ಪರಮಾತ್ಮನ ಕರೀತಾರೆ. ಪರಂಜ್ಯೋತಿ, ಯಾವ ಜ್ಯೋತಿಯೂ ಕೂಡ ಅದಕ್ಕೆ ಸಾಟಿಯಲ್ಲ. ಇಲ್ಲಿ ಇನ್ನೊಂದು ಆಶ್ಚರ್ಯ, ಅಲ್ಲಿ ಪರಮಾತ್ಮನ ರೂಪದ ಕಾಂತಿಯನ್ನು ವರ್ಣನೆ ಮಾಡಬೇಕಾದ್ರೆ ಸೂರ್ಯನ ಕಾಂತಿಯನ್ನ ಒಂದು ಇದು ಮಾಡಿಕೊಂಡು ನಾವು ಕಿಲೋಮೀಟರ್ಗಳಲ್ಲಿ ದೂರ ಅಳಿತೇವೆ, ವ್ಯಾಟ್ಸ್ ಅಲ್ಲಿ ಬದುಕಿದ ಶಕ್ತಿ ಅಳಿತೇವೆ, ಈ ಲೀಟರ್ ಕೆಜಿಗಳಲ್ಲಿ ತೂಕ ಮಾಡ್ತೇವೆ ಅಳಿತೇವೆ. ಅದಕ್ಕೊಂದು ಸ್ಟ್ಯಾಂಡರ್ಡ್ ಆಫ್ ಕಂಪ್ಯಾರಿಸನ್, ಅದು ಒಂದು ಸ್ಟ್ಯಾಂಡರ್ಡ್ ಯೂನಿಟ್ ಅದು ಒಂದು. ಆದ್ರೆ ಪರಮಾತ್ಮನ ಕಾಂತಿಯನ್ನು ಅಳಿಬೇಕಾದ್ರೆ ಯಾವ ರೀತಿಯಲ್ಲಿ ಅಳಿಬೇಕು ನಾವು, ಅದಕ್ಕೆ ಹೇಳ್ತಾರೆ ಯಾವ್ದಳಿಲಕ್ಕೆ ಹೋದ್ರೆ ಚಿಕ್ಕದಾಗಿಬಿಡುತ್ತೆ ಅಷ್ಟೇ. ಇವತ್ತು ನಾವು ಇಂಚಸ್ ಹೇಳ್ತ ಕೂತ್ಬಿಟ್ರೆ ಇಲ್ಲಿಂದ ಡೆಲ್ಲಿಗೆ ಎಷ್ಟು ದೂರ ಆಗುತ್ತೆ, ಇಂಚಸ್ ಹೇಳ್ಬಿಟ್ರೆ ಗತಿ ಏನಾಗಬೇಕು, ಎಷ್ಟು ಇಂಚ್ ಇದೆ ಅಂತ ಹೇಳಿದ್ರೆ ದಡ್ಡತನ, ಅದು ಕಿಲೋಮೀಟರ್ ಲೆಕ್ಕದಲ್ಲಿ ಹೇಳಿದ್ರೆ ಅರ್ಥ ಆಗುತ್ತೆ. ಅದಕ್ಕೆ ನಮ್ದು ಸ್ಟ್ಯಾಂಡರ್ಡ್ ತಲೆಯಲ್ಲಿ ಕೂಡಬೇಕು. ಹಾಗೆ ಪರಮಾತ್ಮನ ಬೆಳಕನ್ನು ಹೊಲಿಸ್ಬೇಕಾದ್ರೆ ಈ ಮೇಣದ ಬತ್ತಿ ಬೆಳಕು ದೀಪದ ಬೆಳಕು ಹೇಳಿದ್ರೆ ಏನು ಅರ್ಥನೇ ಆಗೋದಿಲ್ಲ ಅದಕ್ಕೆ. ಯಾಕೆ, ನಮಗೆ ಅನಂತ ಸೂರ್ಯ ಪ್ರಕಾಶ ಪರಮಾತ್ಮ. ಆದ್ರಿಂದ ನಮ್ಮ ಕಣಿ ಕಾಣತಕ್ಕಂಥ ದೇಶದಲ್ಲಿ ಅತಿ ಹೈಯೆಸ್ಟ್ ಯಾವುದರೊಳಗೆ ನಾವು ಮನುಷ್ಯ ಇಮ್ಯಾಜಿನ್ ಮಾಡಬಹುದಾದ ಬೆಳಕಿನೊಳಗೆ ಅತಿ ಶ್ರೇಷ್ಠವಾದ ಬೆಳಕು ಯಾವುದು ಅಂದರೆ ಸೂರ್ಯನ ಬೆಳಕು. ಅದು ಅದಕ್ಕೆ ಹೇಳ್ತಾರೆ ಅಶ್ವಮೇಧ ಕೃತ ಶ್ರೇಷ್ಠ ಜ್ಯೋತಿಶ್ರೇಷ್ಠೋ ದಿವಾಕರ ಬ್ರಾಹ್ಮಣೋ ದ್ವಿಪದಾಂ ಶ್ರೇಷ್ಠ ದೇವಶ್ರೇಷ್ಠಸ್ತು ಮಾರುತಃ. ಆದ್ರೆ ಜ್ಯೋತಿಶ್ರೇಷ್ಠ ದಿವಾಕರ, ಸೂರ್ಯ ಜ್ಯೋತಿರ್ಮಂಡಲದಲ್ಲಿ ಅತ್ಯಂತ ಎದ್ದು ಕಾಣತಕ್ಕಂಥ ವ್ಯಕ್ತಿ. ರಾತ್ರಿ ನೋಡಿದಾಗ ಚಂದ್ರ ಎದ್ದು ಕಾಣ್ತಾನೆ, ಅದಕ್ಕೇನೆ ನಕ್ಷತ್ರ ಹೇಳಬೇಕಾದ್ರೆ ನಕ್ಷತ್ರಾಣಾಂ ಅಹಂ ಶಶಿ ಅಂತ ಹೇಳಿದ್ದ. ರಾತ್ರಿ ನೋಡಬೇಕಾದ್ರೆ ನಕ್ಷತ್ರಾಣಾಂ ಅಹಂ ಶಶಿ, ಆದರೆ ಬೆಳಗ್ಗೆ ನೋಡಬೇಕಾದ್ರೆ ಜ್ಯೋತಿಷಾಂ ರವಿರಂ ಶುಮಾನ್ ಅಂತ ಹೇಳಿದ್ದು. ಹಗಲಲ್ಲಿ ನೋಡಿದಾಗ ಸೂರ್ಯ, ರಾತ್ರಿಯಲ್ಲಿ ಚಂದ್ರ ಕಾಣುತ್ತಾರೆ. ಆದರೆ ಚಂದ್ರನ ಬೆಳಕನ್ನ ಸೂರ್ಯನ ಕಂಪೇರ್ ಮಾಡಲಿಕ್ಕೆ ಹೋದರೆ ಸೂರ್ಯನ ಬೆಳಕು ತುಂಬಾ ಜಾಸ್ತಿ ಆಗಿಬಿಡುತ್ತೆ. ಅಂಥ ಸೂರ್ಯನ ಬೆಳಕನ್ನ ಯೂನಿಟ್ ಮಾಡಿಕೊಂಡು ಹೇಳ್ತಾರೆ ಅನಂತ ಸೂರ್ಯ ಪ್ರಕಾಶ ಪರಮಾತ್ಮನದು. ನಮಗಾಗ ಅನಿಸ್ಬಹುದು ಅನಂತ ಅಂತ ಹೇಳ್ತಾರೆ ತುಂಬಾ ಜಾಸ್ತಿ ಆಯ್ತೇನೋ ಅಂತ, ಅಕಸ್ಮಾತ್ ಅನಿಸ್ಬಹುದು. ಅಲ್ಲಿ ಸಾವಿರ ಅಂತಿದ್ದಕ್ಕೆ ಅನಂತ ಅಂತಲೇ ಅರ್ಥ ಮಾಡಬೇಕು ಅಂತ ನಿನ್ನೆ ನೋಡಿ ಆಗಿದೆ. ಸಹಸ್ರ ಶೀರ್ಷ ಪುರುಷ ಅಂತ ಪುರುಷಕ್ಕೆ ಅರ್ಥ ಮಾಡಬೇಕಾದ್ರೆ ಸಾವಿರ ಮುಖ ಅಂತ ಅರ್ಥ ಮಾಡಬಾರದು, ಅನಂತ ಮುಖ ಅನಂತ ಕಣ್ಣು ಅಂತಲೇ ಅರ್ಥ ಮಾಡಬೇಕು. ಅದೇ ರೀತಿ ಇಲ್ಲಿ ಅನಂತ ಸೂರ್ಯ ಪ್ರಕಾಶ ಅಂತಾನೆ ಹೇಳಬೇಕು. ಅದ ಹೇಗೆ ಅಂತ ಕೇಳಿದರೆ, ಇವತ್ತು ಈ ಸೂರ್ಯನನ್ನೇ ಹೇಳಿ ಎಷ್ಟು ಟ್ಯೂಬ್ಲೈಟ್ ಅಲ್ಲಿ ಬೆಳಕಲ್ಲಿ ಹೇಳ್ಬೋದು ಸೂರ್ಯನನ್ನ, ಲಕ್ಷ ಹೇಳ್ತೀರಾ, ಕೋಟಿ ಹೇಳ್ತೀರಿ, ಎಷ್ಟು ಹೇಳ್ತೀರಿ ನೀವಾಗ. ಅನಂತ ಹೇಳಿದವ್ರ ಅರ್ಥನೇ ಇಲ್ಲ ಅದಕ್ಕೆ, ಅನಂತ ಅಂತಾನೆ ಉಪಯೋಗಿಸ್ಬೇಕು ಅದಕ್ಕೆ. ಅಂದ್ರೆ ಅನಂತ ಹೇಳಿ ಉಪಯೋಗಿಸ್ತೇ ಹೋದ್ರೆ ಈ ಸೂರ್ಯ ನಮಗೆ ಅರ್ಥ ಆಗೋದಿಲ್ಲ. ಈ ಸೂರ್ಯನ ಬೆಳಕಿ ಅನಂತ ಅಂತ ಹೇಳೋದಾದ್ರೆ ಆ ಸೂರ್ಯಾಂತರ್ಗತ ಭಗವಂತನ ಬೆಳಕಿಗೆ ಅನಂತ ಸೂರ್ಯರಾಗಬೇಕೇ ಹೊರತು 10 ಸೂರ್ಯ 100 ಸೂರ್ಯ 1000 ಸೂರ್ಯ ಅಲ್ವೇ ಅಲ್ಲ. ಆಗ ದೇವರ ಪರಿಕಲ್ಪನೆ ಏನಂತೂ ಗೊತ್ತಾಗುತ್ತೆ. ಅದಕ್ಕೆ ನಿನ್ನೆ ಹೇಳಿದೆ ಶ್ರೀಮದ್ ಆಚಾರ್ಯರು, ಅದಕ್ಕೆ ಅರ್ಥ ಬರೀಬೇಕಾದ್ರೆ ಉಳಿದವರು ಬರೆದಿದ್ದು ಬರೀ ಸಾವಿರ, ಆಚಾರ್ಯರು ಅನಂತ ಅಂತ ಹೇಳಿದ್ದಾರೆ. ಅನಂತಾರ್ಥವಾಚಿ ಅದು, ಅನಂತಾರ್ಥ ಕೊಡತಕ್ಕಂಥ ವಿಶಿಷ್ಟವಾದಂಥ ಪದ ಸಾವಿರ. ಶಾಸ್ತ್ರಗಳ ಪರಿಭಾಷೆಯಲ್ಲಿ ಅನಂತವನ್ನ 1000 100 ಪದರಾಗಿ ಹೇಳೋದು ಉಂಟು, ಅದನ್ನು ಹೇಳಿದ್ದಾರೆ. ಅದು ಹಿಂದೆ ಸಹಸ್ರಶಃ ಅಂತ ಬಂತಲ್ಲ, ಇಲ್ಲಿ ಈಗ ಸಹಸ್ರ ಅಂದ್ರೆ ಸಹಸ್ರಶಃ ಮಾಡಿಕೊಂಡಾಗ ಅನಂತ ಆಗಿ ಆಗುತ್ತ ಅಂಥ ಒಂದು ಕಾಂತಿಯನ್ನು ತಿಳಿಸ್ತಾರೆ. ಹೀಗೆ ಅನಂತ ಸೂರ್ಯ ಪ್ರಕಾಶದ ಪರಮಾತ್ಮನನ್ನು ಕಂಡ. ಆದರೆ ಕಂಠದ ಕೃಷ್ಣ ಕಣ್ಣು ಕೊಡದೆ ಹೋಗಿದ್ರೆ ಅರ್ಜುನ ನೋಡ್ಲಿಕ್ಕೆ ಆಗ್ತಾನೆ ಇರಲಿಲ್ಲ. ಯಾಕಂದ್ರೆ ಹೇಳ್ಬೋದು ಅಂಥ ಪರಮಾತ್ಮ ನಮ್ಗೆ ಏನು ಸ್ವಲ್ಪ ಕೂಡ ಕಾಣೋದಿಲ್ಲವಲ್ಲ, ನಮ್ಗೆ ಅದು ಸಿಟ್ಟು ಬರೋದು. ಅಂಥ ಪರಮಾತ್ಮ ಸ್ವಲ್ಪ ಕೂಡ ಬೆಳಕು ಕೊಡಬಾರದೆ, ಆ ಅನಂತ ಸೂರ್ಯ ಪ್ರಕಾಶ ನಮಗೆ ಬೇಡ, ಸ್ವಲ್ಪ ಬೆಳಕು ಬರಬಾರದೆ ಅಂತ ಕೇಳಿದ್ರೆ ಇಲ್ಲಿ ನೋಡಿ ಹಗಲಲ್ಲಿ ನಾವು ಹೇಳ್ತೇವೆ ನೋಡ್ಲಿಕ್ಕೆ ಆಗೋದಿಲ್ಲ. ಸೂರ್ಯ ನೋಡ್ಲಿಕ್ಕೆ ಹೋದ್ರೆ ಸೂರ್ಯ ಬೆಳಕಲ್ಲಿ ಬದುಕ್ತೇವೆ, ಸೂರ್ಯ ನೋಡ್ಲಿಕ್ಕೆ ಆಗೋದಿಲ್ಲ, ಇದು ಆಶ್ಚರ್ಯ. ಸೂರ್ಯ ನೋಡ್ಕೋದ ಯಾರು ಬದುಕಿದ್ರೆ ಒಂದು ದಿವಸಕ್ಕೆ ಅವನು ಕಳ್ಕೊಂಡ್ಬಿಡ್ತಾನೆ, ಹೆಚ್ಚಿಸಬೇಕಾಗಿಲ್ಲ. ಸೂರ್ಯನ ನೋಡ್ತಾ ಮನುಷ್ಯ ಬದುಕೋದಿಲ್ಲ, ಸೂರ್ಯನ ಬೆಳಕಿನಲ್ಲಿ ಬದುಕ್ತಾನೆ. ಇವತ್ತು ನಾವು ಬರೆದು ಭಗವಂತನ ಕರುಣೆಯ ಬೆಳಕಿನಲ್ಲಿ ಬದುಕಿದ್ದೇವೆ ಹೊರತು ಬೇರೆ ಅಲ್ಲ. ಸೂರ್ಯನ ಬೆಳಕಿನಲ್ಲಿ ಬದುಕಿ ಸೂರ್ಯ ಇಲ್ಲ ಅಂದ್ರೆ ಎಷ್ಟು ಮೂರ್ಖನಾಗ್ತಾನೋ, ಭಗವಂತ ಅನುಗ್ರಹದಿಂದ ಬದುಕಿ ದೇವರಿಲ್ಲ ಅಂದ್ರೆ ಅದಕ್ಕಿಂತ ಹೆಚ್ಚು ಮೂರ್ಖನಾಗ್ತಾನೆ. ಆಫೀಸರ್ ಕೆಲಸ ಮಾಡ್ತಾ ಇದ್ರೆ ನಂದೇ ಆಫೀಸು ಅಂತ ಹೇಳಿದ್ರೆ, ತಾನೇ ಅಥವಾ ಅಂತ ಹೇಳಿದ್ರೆ ಮುಚ್ಚನ್ನು ಅವ್ರದ್ದು ಕೊಟ್ಟು ಸಂಬಳ ತಗೋತೀಯ ನಂದೇ ಅಂತ ಕರೆದು ಏನರ್ಥ ಅದಕ್ಕೆ? ಆ ಥರ ನಾವು ದ್ರೋಹ ಮಾಡ್ತಾ ಇದ್ದೇವೆ ಅಂತ ಅರ್ಥ. ಈಗ ನೋಡಿ ಅಷ್ಟು ಬೆಳಕಿದೆ, ಬೇಸಿಗೆ ಮಧ್ಯಾಹ್ನ ಸುರು ನೋಡ್ಲಿಕ್ಕೆ ಆಗೋದಿಲ್ಲ, ಆದ್ರೆ ಕುರುಡನಿಗೆ ಸ್ವಲ್ಪ ಕಾಣಬಾರ್ದ? ಏನೇನೂ ಕಾಣೋದಿಲ್ಲ, ಟೋಟಲ್ ಇದ್ದಾರ್ ಎಷ್ಟು ಸ್ವಲ್ಪ ಕಾಣಬಾರ್ದ? ಏನೇನೂ ಇಲ್ಲ, ಅದು ಸಿಟ್ಟು ಬರುತ್ತೀವಿ ಅನಂತ ಅಷ್ಟೆಲ್ಲ ಹೇಳ್ತಾ ಇರೋದು. ಸ್ವಲ್ಪ ನನಗೆ ಕಾಣೋದಿಲ್ಲ ಅಂತ ಕೇಳಿದ್ರೆ ಕಣ್ಣು ಎಷ್ಟು ಇಲ್ಲ, ಕಾಣ ಪ್ರಶ್ನೆನೇ ಇಲ್ಲ ಅದಕ್ಕೀಗ. ಕಣ್ಣು ಎಷ್ಟು ಇಲ್ಲ, ಪರಮಾತ್ಮನ ದಿವ್ಯ ನೇತ್ರದ ಕಾನ್ಸೆಪ್ಟ್ ನಮಗಿಲ್ಲದೆ ಹೋದರೆ ದೇವರನ್ನು ಎಷ್ಟು ಅರ್ಥ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ನಿತ್ಯ ಜೀವನದಲ್ಲೇ ಕಾಣ್ತಕ್ಕ ದೃಷ್ಟಾಂತಗಳು. ಅಂತ ಸೂರ್ಯನನ್ನು ಕುರುಡ ಹೇಗೆ ಕಾಣಲಾರನೋ, ತಾತ್ವಿಕವಾಗಿ ಕುರುಡರಾದ ಜನ, ತತ್ವಜ್ಞಾನದಿಂದ ಕುರುಡರಾದ ಜನ ದೇವರನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದನೇ ದಿವಿ ಸೂರ್ಯ ಸಹಸ್ರಸ್ಯ, ಇವತ್ತು ಮೊದಲೇ ಹೇಳಿದ್ವಿ ಇಷ್ಟೆಲ್ಲ ಇವರು ಮೈಕ್ರೋವೇವ್ಸ್ ಇದ್ರು ಕೂಡ ನಾ ಕಣ್ಣಿಗೆ ಕಾಣೋದಿಲ್ಲ, ಯಾವುದು ಕೂಡ ಈ ಕಿವಿ ಕೇಳೋದೇ ಇಲ್ಲವು, ಈ ಕಿವಿ ಕೇಳೋದಿಲ್ಲ. ಯಾವಾಗ ನಾವು ಟಿವಿ ರೇಡಿಯೋ ಆನ್ ಮಾಡ್ತೇವೆ ಅವಾಗ ಕೇಳಕ್ಕೆ ಶುರುವಾಗ ಅದರಿಂದ ಗ್ರಹಣ ಮಾಡಿ ಬರಬೇಕೇ ಹೊರತು ನಮ್ಮ ನೇರ ಕಣ್ಣು ನೋಡ್ಲಿಕ್ಕೆ ನೇರ ಕಾಣಲಿಕ್ಕಾಗೋದಿಲ್ಲ. ತಮಾಷೆ ಅದಿದೆ, ಎಲ್ಲ ಕಡೆಗೂ ಇದೆ. ಅದು ಒಂದು ಹಾಕಿದಾಗಲೇ ಬರೋದಿಲ್ಲ, ಹಾಕದೇ ಇದ್ದಾಗಲೂ ಹಾಗೆ ಇರುತ್ತೆ. ಆದರೆ ಅದನ್ನು ಗ್ರಹಣ ಮಾಡಬೇಕಾದ್ರೆ ಮಾತ್ರ ಇನ್ಸ್ಟ್ರೂಮೆಂಟೇ ಬೇಕು. ಹಾಗೆ ದೇವರನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ಆತ ಕೊಡತಕ್ಕಂಥ ಕಣ್ಣೇ ಆಗಬೇಕು. ಅದನ್ನು ತಿಳಿಸ್ತಾ ಇದ್ದ. ಈ ತ್ರೀಡಿ ಸಿನಿಮಾಗಳು ಬಂದಿದ್ವಲ್ಲ, ಅವರೇ ಸ್ಪರ್ಶ ಕೊಡ್ತಿದ್ರು ಒಳಗಡೆ ಹೋಗ್ಬೇಕಾದ್ರೆ. ಇವ್ರು ಯೂಸ್ ಸ್ಪರ್ಶ ಯಾವ್ದು ಶೂಟ್ ಆಗೋದಿಲ್ಲ, ಅದಕ್ಕೆ ಅವರೇ ಕೊಡಬೇಕಾದ್ರೆ ವಾಪಸ್ ಕೊಟ್ಟು ಬರಬೇಕು ಅಷ್ಟೇ ಹೊರತು ಇಟ್ಕೊಂಡು ಮತ್ತೆ ಬೇರೆ ನೋಡೋಕೆ ಉಪಯೋಗ ಇಲ್ಲ, ಅದನ್ನ ನೋಡೋಕೆ ಅಷ್ಟೇ ಉಪಯೋಗಕ್ಕೆ ಬರೋದದು. ಆ ಥರ ಅವರೇ ಕೂಡ ಏರ್ಪಾಟ್ ಮಾಡಿರ್ತಾರೆ. ಇವತ್ತು ಮನೆಗೆ ಹೋಗೋ ಕಾಲ, ಅಂಥದ್ರಲ್ಲಿ ಅವ್ರು ಕೊಡಬೇಕಾದ್ರೆ ಇನ್ನು ದೇವರು ಕೊಡೋದು ಎಷ್ಟು ಆಶ್ಚರ್ಯ. ದೇವರು ಹೊರಗಿನಿಂದ ಕೊಡೋದೇ ಇಲ್ಲ, ಒಳಗಿನಿಂದ ಆನ್ ಮಾಡ್ತಾನೆ. ಇದು ವಿಶೇಷ, ಒಳಗಿನಿಂದ ತೋರಿಸ್ತಾನೆ. ಆ ದೃಷ್ಟಿ ನಮಗೆ ಎರಡು ಸ್ಟೇಜ್, ಬೌದ್ಧಿಕವಾದ ಕಣ್ಣು ಒಂದು, ಈ ಅಪರೋಕ್ಷ ಜ್ಞಾನದ ಕಣ್ಣು ಒಂದು, ಎರಡು ದೇವರ ಅನುಗ್ರಹದಿಂದನೇ ಆಗಬೇಕಾದ್ರಿಂದ ಅಜ್ಞಾನಂ ಜ್ಞಾನದೋ ವಿಷ್ಣು, ಜ್ಞಾನಿನಾಂ ಮೋಕ್ಷದಶ್ಚ ಸಹ ಆನಂದದಶ್ಚ ಮುಕ್ತಾನಾಂ ಸಯೇವೈಕೋ ಜನಾರ್ದನ. ಅರ್ಜುನಿಗೆ ಕಣ್ಣು ಕೊಟ್ಟ, ನಮಗೆ ಕೊಟ್ಟಿಲ್ಲ ಅಂತ ತಿಳ್ಕೊಂಡಾಗಿಲ್ಲ, ಈ ಕಣ್ಣು ನಮಗೆ ಕೊಟ್ಟೇ ಇದ್ದಾನೆ. ಇನ್ನು ವಿಚಾರ ಮಾಡೋ ಶಕ್ತಿ ಪರಮಾತ್ಮ ಕೊಟ್ಟಿದ್ದಾನೆ, ಅದನ್ನು ಬೆಳೆಸ್ಕೋತಾ ಹೋದ್ರೆ ಆಗ ಸಾಧ್ಯ. ಈ ಕಣ್ಣು ದೇವರನ್ನು ಎಂದು ಕಾಣುತ್ತಲ್ಲ ಅವತ್ತು ಕಣ್ಣು ಸಾರ್ಥಕ, ಅಲ್ಲಿವರೆಗೂ ಕಣ್ಣಿದ್ದು ಸಾರ್ಥಕ ಅಲ್ಲ. ಕಿವಿ ಯಾವಾಗ ದೇವರ ವಿಷಯ ಕೇಳುತ್ತಲ್ಲ ಆಗ ಸಾರ್ಥಕ. ನೋಡುವುದೇ ಕಣ್ಣು, ಕೇಳುವುದೇ ಕಿವಿ, ರಂಗಯ್ಯನ ಪಾಡುವುದೇ ವದನ ಅಂತ ಪುರಂದರದಾಸರು ಹೇಳ್ತಾರೆ. ನೋಡುವುದೇ ಕಣ್ಣು, ದೇವರನ್ನು ನೋಡಿದಾಗ ಕಣ್ಣು, ದೇವರ ವಿಷಯ ಕೇಳಿದಾಗ ಕಿವಿ. ಯಾಕೆ? ಅವನೇ ಕೊಟ್ಟಿದ್ದ, ಆದ್ದರಿಂದ ಅವನೇ ಕೊಟ್ಟಿದ್ದ. ಆಫೀಸ್ ಜೀಪನ್ ಹೇಗೆ ಆಫೀಸಿನ ಕೆಲಸಕ್ಕೆ ಉಪಯೋಗಿಸ್ಬೇಕೋ, ಆಫೀಸ್ ವೆಹಿಕಲ್ ಹೇಗೆ ಆಫೀಸಿನ ಕೆಲಸಕ್ಕೆ ಉಪಯೋಗಿಸ್ಬೇಕೋ, ದೇವರು ಕೊಟ್ಟ ದೇಹ, ದೇವರು ಕೊಟ್ಟ ಇಂದ್ರಿಯಗಳನ್ನು ಆತನ ಸೇವೆಗೆ ಉಪಯೋಗಿಸ್ಬೇಕು. ಅರ್ಜುನಿಗಂತ ದೊಡ್ಡ ಒಂದು ಯೋಗ ಬಂದಿದೆ. ಆಗ ನೋಡ್ತಾನೆ, ತತಸ್ಥ ವಿಸ್ಮಯ ವಿಷ್ಟ ಕೃಷ್ಣ ರೋಮಾ ಧನಂಜಯ ಪ್ರಣಮ್ಯ ಶಿರಸಾ ದೇವಂ ಕೃತಾಂಜಲಿರ ಭಾಷತ. ತತಸ್ಥ ವಿಸ್ಮಯಾವಿಷ್ಟ, ಆಶ್ಚರ್ಯನೇ ಆಶ್ಚರ್ಯ. ಏನು ಬರ್ತಿದೆ ಟಿ ವಿ, ಸ್ವಲ್ಪ ಬೆಳಕು ಬಂದ್ರೆ ಖುಷಿಯಾಗುತ್ತೆ, ಓ ಶುರುವಾಯ್ತು ಬರಲಿಕ್ಕೆ ಅಂತ ಸ್ವಲ್ಪ ಖುಷಿ ಆಗತ್ತೆ. ಕ್ಲಿಯರ್ ಬಂದ್ಬಿಟ್ರಂತ ಭಾರಿ ಖುಷಿ ಆಗತ್ತೆ. ತತಸ್ಥ ವಿಸ್ಮಯಾವಿಷ್ಟ, ವಿಸ್ಮಯದಲ್ಲಿ ಮುಳುಗಿ ಹೋಗ್ತಾನೆ ಅರ್ಜುನ. ಅದಕ್ಕೆ ಅವಿಷ್ಟ ನೀರಲ್ಲಿ ಪ್ರವೇಶಿಸಿದಾಗ ವಿಸ್ಮಯ ಆಯ್ತು ಅಲ್ಲ, ವಿಸ್ಮಯ ಮುಳುಗಿ ಹೋಗ್ಬಿಡ್ತಾನೆ ಆಶ್ಚರ್ಯದೊಳಗೆ. ಕೃಷ್ಣ ರೋಮಾಹ, ರೋಮಾಂಚನವಾಗ್ತಾ ಇದೆ. ಧನಂಜಯ, ಆತೇನ್ ಮಾಡ್ತಾನೆ? ಧನಂಜಯ ಆತ ಪ್ರಣಮ್ಯ ಶಿರಸಾ ದೇವಂ, ಪರಮಾತ್ಮನ ಶಿರಸಾ ನಮಸ್ಕಾರವನ್ನು ಮಾಡಿ ಕೃತಾಂಜಲಿಹಿ, ಕೈ ಮುಗಿದು ಬಿಟ್ಟು ಎರಡೂ ಕೈಗಳನ್ನು ಜೋಡಿಸಿಬಿಟ್ಟು ಅಭಾಷತ ಮಾತಾಡ್ತಾನೆ. ನಾವು ನೋಡ್ತೇವೆ ಭಾಗವತಲ್ಲಿ ಕೇಳುತ್ತೇವೆ, ಧ್ರುವನ ಮುಂದೆ ಭಗವಂತ ನಿಂತ. ಧ್ರುವನಿಗೆ ಧ್ರುವ ದೊಡ್ಡ ತಪಸ್ಸನ್ನು ಮಾಡದ, ಭಗವಂತ ನಿಂತ, ಹೊರ ನಿಂತಿದ್ದಾನೆ. ಧ್ರುವ ಕಣ್ಮುಚ್ಚಿಕೊಂಡು ಹಾಗೆ ಕೂತಿದ್ದಾನೆ. ಪರಮಾತ್ಮ ಬಂದಿದ್ದನ್ನು ಗಮನಿಸೇ ಇಲ್ಲ, ತೋರಿಸ್ತಾ ಇರೋದನ್ನ. ಆಗ ಪರಮಾತ್ಮ ತೋರಿಸಿಕೊಟ್ಟು ಉಳವರ ಸರಿ ಕಾಲಿಂಗ್ ಬೆಲ್ ಮಾಡಬೇಕಾಗಿಲ್ಲ. ಪರಮಾತ್ಮ ಏನ್ ಮಾಡಿದನಂತೆ, ಒಳಗೆ ಧ್ಯಾನ ಮಾಡ್ತಾ ಕೂತಿದ್ದ ಧ್ರುವರಾಜ ಆ ರೂಪದಲ್ಲಿ ನೋಡ್ತಾ ಇದ್ದಾನೆ, ಹೊರಗಿನ ರೂಪ ನಿಂತಿದೆ ನೋಡ್ತಾ ಇಲ್ಲ. ಪರಮಾತ್ಮ ಏನ್ ಮಾಡಿದನಂತಾಗ, ಒಳಗಿನ ರೂಪ ಮಾಯ ಮಾಡಿಬಿಟ್ಟಂತೆ. ತಕ್ಷಣ ಕಂಡು ಬಿಟ್ಟಂತೆ, ಇಮಿಡಿಯೇಟ್ ಆಗಿ ಆ ರೂಪ ಹೋದ ತಕ್ಷಣ ಕಂಡುಬಿಟ್ಟ. ನೋಡ್ತಾನೆ ಇಲ್ಲಿ ನಿಂತಿದ್ದಾನೆ ಪರಮಾತ್ಮ. ಏನ್ ಆಶ್ಚರ್ಯ, ಏನ್ ಆನಂದ, ಹೇಳೋದಕ್ಕೆ ಸಾಧ್ಯ ಇಲ್ಲ ತನಗೆ. ಯಾವ ಪರಮಾತ್ಮನ ಬಗ್ಗೆ ಕೇಳಿದ್ದ, ನಾರದರ ಮುಖದಿಂದ ಉಪದೇಶ ಹೊಂದಿದ್ದ ಅಂತ ವಾಸುದೇವ ರೂಪಿ ಪರಮಾತ್ಮನನ್ನು ಕಂಡಾಗ ಹುಚ್ಚೆದ್ದು ಹೋಗ್ತಾನೆ ಧ್ರುವ. ಆಗ ಆತ ಸ್ತೋತ್ರ ಮಾಡ್ತಾನೆ, ಯೋಂತಃ ಪ್ರವಿಶ್ಯ ಮೋಮಾಚ ಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವ ಧಾಮ್ನಾ ಅನ್ಯಾಂಶ್ಚ ಹಸ್ತ ಚರಣ ಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ.